ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನ್ನ ನೆರೆಯವನು ಯಾರು? ರೆಫರೆನ್ಸ್ ಪುಟ 3803, ಪುಟದ ಸಂಖ್ಯೆ 252-253. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ದೇವರ ಕಡೆಗಿರುವ ಕರ್ತವ್ಯವನ್ನು ಬಿಟ್ಟು ಆ ಧರ್ಮೋಪದೇಶಕನು ತನ್ನ ಅನುದಿನದ ನಡವಳಿಕೆಯು ತಾನೇ ಅರ್ಥ ನೀಡಿದ ಆಗ್ನೆಯ ಎರಡನೆಯ ಭಾಗವನ್ನು, ಅಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುವುದನ್ನು ಉಲ್ಲಂಘಿಸಿರುವುದಾಗಿ ಖಂಡಿಸುವುದೆಂಬುವುದನ್ನು ಅರಿತುಕೊಂಡಂತೆ ಕಾಣುವುದು. ಇದು ಆತನಲ್ಲಿರುವ ಅತಿ ದುರ್ಬಲವಾದ ಅಂಶವೆಂಬುವುದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದನು. ಮತ್ತು ಕರ್ತನು ಆತನು ಕೊಟ್ಟ ಆತನ ಉತ್ತರದಲ್ಲೇ ತಾನು ಸಿಕ್ಕಿಬೀಳುವ ಹಾಗೆ ಮಾಡಿದ್ದನು. ತನ್ನ ಅನುದಿನದ ಜೀವಿತದಲ್ಲಿ ತನ್ನ ನೆರೆಯವನನ್ನು ತನ್ನಂತೆಯೇ ಪ್ರೀತಿಸುತ್ತಿಲ್ಲವೆಂಬುದನ್ನು ತಿಳಿದಿದ್ದನು. ಅಂದರೆ ಆತನು ತನ್ನ ಗುಂಪಿನವರ ಮತ್ತು ಸುಂಕದವರು ಹಾಗೂ ಪಾಪಿಗಳು ಆದ ಸಾಧಾರಣ ಜನರ ಮಧ್ಯದಲ್ಲಿ ದೊಡ್ಡ ತಾರತಮ್ಯವನ್ನು ಮಾಡುತ್ತಿರುವುದಾಗಿಯೂ, ಮತ್ತು ಯೇಸುವನ್ನು ಸಿಕ್ಕಿ ಬೀಳಿಸುವ ಆಗಿನ ಆತನ ಪ್ರಯತ್ನದಲ್ಲೂ ತಾನು ತನ್ನ ನೆರೆಯವನನ್ನು ನನ್ನಂತೆಯೇ ಪ್ರೀತಿಸುತ್ತಿಲ್ಲವೆಂದು, ಆದರೆ ಆತನನ್ನು ತನ್ನ ಒಬ್ಬ ವಿರೋಧಿಯನ್ನಾಗಿ ಕಾಣುತ್ತಿರುವುದಾಗಿ ಆತನು ತಿಳಿದಿದ್ದನು. ತನ್ನ ಗುಂಪಿನಲ್ಲಿರುವ ಇತರರಂತೆ ತಾನು ತನ್ನ ಸ್ವಜನರಲ್ಲಿನ ಕೀಳು ವರ್ಗದ ಕಡೆಗೆ ಗರ್ವದ ಅಸಡ್ಡೆಯ ಮನೋಭಾವವುಳ್ಳವನಾಗಿರುವನೆಂದು ಆತನಿಗೆ ಅನಿಸಿತ್ತು. ಆತನು ಧರ್ಮಶಾಸ್ತ್ರದ ವಿಷಯದಲ್ಲಿ ನಿಪುಣನಾಗಿದ್ದು, ಇದು ಹೇಗಿದ್ದರೂ ಆತನಿಗೆ ತಪ್ಪಿಸಿಕೊಳ್ಳಲಾಗದಂಥ ಹೊಸ ವಿಷಯವೇನಾಗಿರಲಿಲ್ಲ. ತನ್ನ ಗುಂಪಿನ ಇತರ ಶಾಸ್ತ್ರಿಗಳ ಮತ್ತು ಪರಿಸಾಯರಲ್ಲಿ ಸಾಮಾನ್ಯವಾಗಿರುವಂತೆ ಈ ವಿಷಯದಲ್ಲಿ ಅದೇ ವಿವರಣೆಯನ್ನು, ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ತಮ್ಮಂತೆಯೇ ಪ್ರೀತಿಸಬೇಕಾದವರು ಯಾರ್ಯಾರೆಂದರೆ, ತಮ್ಮ ಗುಂಪಿಗೆ, ತಮ್ಮ ಮತಕ್ಕೆ, ಜೀವನದಲ್ಲಿ ತಮ್ಮ ಅಂತಸ್ತಿಗೆ ಸೇರಿದವರೆಂಬುವುದು. ಆದುದರಿಂದ ಸ್ಪಷ್ಟವಾಗಿ ಆತನು ದೊಡ್ಡ ಆತ್ಮವಿಶ್ವಾಸದಿಂದ ಯೇಸುವಿಗೆ ಹೀಗೆ ಉತ್ತರಿಸಿದನು, ನನ್ನ ನೆರೆಯವನು ಯಾರು? ಇದನ್ನು ಆತನು ಹೀಗೆ ಹೇಳುವಂತಿತ್ತು. ಈ ವಿಷಯದಲ್ಲೇ ನಾವು ಭಿನ್ನ ಅಭಿಪ್ರಾಯ ಹೊಂದಿರಲು ಸಾಧ್ಯವೆಂದು ನಾನು ಭಾವಿಸುತ್ತೇನೆ. ನಾನು ನನ್ನ ಸ್ವಂತ ವರ್ಗದವರನ್ನು ಪ್ರೀತಿಸುವಲ್ಲಿ ಮತ್ತು ಅವರೊಡನೆ ಅನ್ಯೂನ್ಯತೆ ಉಳ್ಳವನಾಗಿರುವಲ್ಲಿ, ಇತರರ ವಿಷಯವಾಗಿ ಹೆಚ್ಚು ಕಡಿಮೆ ಅಸಡ್ಡೆ ಉಳ್ಳವನಾಗಿ ನಡೆಕೊಳ್ಳುವವನಾಗಿರುವೆನೆಂದು ನನಗೆ ಅನಿಸುತ್ತದೆ. ನೀನು ಮೋಶೆಯ ಧರ್ಮಶಾಸ್ತ್ರವನ್ನು ಭಿನ್ನವಾದ ರೀತಿಯಲ್ಲಿ ಅನ್ವಯಿಸುವುದು ಹೇಗೆ? ಪ್ರತಿಯೊಬ್ಬನೂ ತನ್ನ ವರ್ಗದವರನ್ನು ತನ್ನ ನೆರೆಯವನನ್ನಾಗಿ ಪರಿಗಣಿಸಿ ಅವರನ್ನು ಪ್ರೀತಿಸಿ ಅವರಿಗೆ ಸಹಕರಿಸಬೇಕು. ಹಾಗೂ ಅದು ಲೋಕದಲ್ಲಿನ ಇತರರೊಡನೆ ಅಲ್ಲವೆಂದು ನೇಮವಿಧಿಗಳು ಅರ್ಥೈಸುತ್ತವೆಂಬುವುದನ್ನು ನೀನು ಒಪ್ಪಿಕೊಳ್ಳುವಿ ಎಂದು ನನಗೆ ಖಂಡಿತವಾಗಿ ಅನಿಸುತ್ತದೆ. ನಮ್ಮ ಕರ್ತನು ತನ್ನ ಅಸಾಧಾರಣವಾದ ಜ್ಞಾನದ ಮೂಲಕವಾಗಿ ಆ ಶಾಸ್ತ್ರಿಯು ಯಾವ ದಿನದಲ್ಲಾದರೂ ಇದು ತನಗೆ ಸಂಭವಿಸಬಹುದೆಂದು ಚೆನ್ನಾಗಿ ತಿಳಿದಿದ್ದ ಒಂದು ಸಾಮ್ಯವನ್ನು ರೂಪಿಸಿದ್ದನು. ಕೆಲವು ಸ್ಥಳಗಳಲ್ಲಿ ಬಹು ಕಡಿದಾಗಿದ್ದು ಯೆರೂಸಲೇಮಿನಿಂದ ಯೆರಿಕೋವಿಗೆ ಇಳಿದು ಹೋಗುವ ಪರ್ವತದ ಕಣಿವೆ ಮಾರ್ಗವನ್ನು ಮತ್ತು ಅದರ ಸಮೀಪದಲ್ಲಿರುವ ಅನೇಕ ಗುಹೆಗಳಲ್ಲಿ ದರೋಡೆಕೋರರು ತುಂಬಿಕೊಂಡಿರುವರಾಗಿದ್ದು ಆಗಾಗ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡುತ್ತಿದ್ದುದನ್ನು ಆತನು ಚಿತ್ರಿಸಿದನು. ಈ ಮಾರ್ಗವಾಗಿ ಯೆರಿಕೋವಿನ ಪ್ರಯಾಣ ಮಾಡುವವರು ಶಸ್ತ್ರಸಜ್ಜಿತನಾದ ಒಬ್ಬ ಅರಬಿಯ ಬೆಂಗಾವಲಿನ ಅಂಗರಕ್ಷಕನನ್ನು ಹೊಂದಿರುವುದು ಈ ದಿನಗಳಲ್ಲಿಯೂ ಸಹ ಒಂದು ವಾಡಿಕೆಯಾಗಿರುವುದು. ಈ ದಾರಿಯಲ್ಲಿ ದರೋಡೆಕೋರರಿಂದ ತೊಂದರೆಗೊಳಗಾಗಿ ನಿಸ್ಸಹಾಯಕ ಸ್ಥಿತಿಗೆ ಬರುವಂತೆ ಪೆಟ್ಟು ತಿಂದು ತನ್ನ ಬಟ್ಟೆಗಳನ್ನು ಕಳಚಲ್ಪಟ್ಟ ಒಬ್ಬ ಪ್ರಯಾಣಿಕನನ್ನು ನಮ್ಮ ಕರ್ತನು ಚಿತ್ರಿಸಿದ್ದನು. ಅಲ್ಲಿ ಯಾಜಕರು ದಾಟಿ ಹೋಗುತ್ತಿದ್ದುದು ಆ ಮನುಷ್ಯನನ್ನು ನೋಡಿ ದರೋಡೆಕೋರರಿಂದ ತನಗೆ ತೊಂದರೆಯಾಗಬಾರದೆಂದು ಅವಸರದಿಂದ ವಾರೆಯಾಗಿ ಹೋದುದನ್ನು ಆತನು ಚಿತ್ರಿಸಿದ್ದನು. ಹೀಗೆಯೇ ಒಬ್ಬ ಲೇವಿಯು ಅವನಿಗೆ ಸಹಾಯ ಮಾಡಲು ಅಗತ್ಯವಿರುವ ಸಮಯವನ್ನು ಅಲ್ಲಿ ಕಳೆಯ ಮನಸ್ಸಿಲ್ಲದೆ ದಾಟಿ ಹೋಗುವನು. ಅನಂತರ ಸಮಾರ್ಯದ ಒಬ್ಬ ಮನುಷ್ಯನು ಆ ದಾರಿಯಲ್ಲಿ ಬರುವನು ಮತ್ತು ಅನುಕಂಪದಿಂದ ಕೂಡಿದವನಾಗಿ ಆ ಗಾಯ ಹೊಂದಿದವನಿಗೆ ಸಹಾಯ ಮಾಡಿ ಆತನ ಗಾಯವನ್ನು ಕಟ್ಟುವನು. ಮತ್ತು ಕಡೆಯದಾಗಿ ಆತನು ತನ್ನ ಸ್ವಂತ ವಾಹನ ಪಶುವಿನ ಮೇಲೆ ಕುಳ್ಳರಿಸಿಕೊಂಡು ಹತ್ತಿರದ ಛತ್ರಕ್ಕೆ ಕರೆದುಕೊಂಡು ಹೋಗುವನು. ಆ ರಾತ್ರಿಯೆಲ್ಲ ಅವನಿಗೆ ಆರೈಕೆ ಮಾಡಿ ಮತ್ತು ಮುಂದಿನ ಆರೈಕೆಗೆ ಕೆಲವು ಏರ್ಪಾಡುಗಳನ್ನು ಮಾಡುವನು. ಲೇವಿಯರು ಕರ್ತನ ಪರಿಶುದ್ಧ ಸೇವೆಗಾಗಿ ಪ್ರತ್ಯೇಕಿಸಲಾಗಿದ್ದು ಅವರು ಜನರಿಗೆ ಉಪದೇಶಿಸುವವರಾಗಿ ಅವರನ್ನು ನುಡಿಗಳಿಂದ ಮತ್ತು ಮಾದರಿಯಿಂದ ಅವರಿಗೆ ಕರ್ತನ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಬೇಕಿತ್ತೆಂಬುದನ್ನು ನೆನೆದಾಗ, ಮತ್ತು ಯಾಜಕರು ಸಹ ಇದೇ ಕುಲಕ್ಕೆ ಸೇರಿದವರಾಗಿದ್ದು ಕರ್ತನಿಂದ ತನ್ನ ಮತ್ತು ಇಸ್ರಾಯೇಲ್ ಜನರ ವಿಷಯವಾಗಿ ಅತ್ಯುನ್ನತವಾದ ಸೇವೆಗೆ ದೇವರು ಆದುಕೊಂಡಿದ್ದ ವಿಶೇಷವಾದ ಕುಟುಂಬವೆಂಬುವುದನ್ನು ಮತ್ತಷ್ಟು ನೆನೆದಾಗ ಮಾತ್ರ ನಮ್ಮ ಕರ್ತನು ನೀಡಿದ ನಿದರ್ಶನದಲ್ಲಿನ ಪ್ರಭಾವವನ್ನು ಕಾಣುವುದು. ಸಮಾರ್ಯದವರು ಒಂದು ಮಿಶ್ರ ಜನಾಂಗವಾಗಿದ್ದು ಯಹೂದ್ಯರು ಅವರನ್ನು ತಿರಸ್ಕರಿಸಿ ಅವರೊಡನೆ ಯಾವ ಹೊಕ್ಕು ಬಳಕೆಯನ್ನು ಮಾಡುತ್ತಿರಲಿಲ್ಲವೆಂಬುದನ್ನು ನಾವು ನೆನಪಿಸಿಕೊಂಡಾಗ ಈ ಚಿತ್ರಣವು ಇನ್ನೂ ಉನ್ನತವಾಗಿ ಕಾಣುವುದು. ಈ ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಒಡೆಯನ ಈ ಪ್ರಶ್ನೆಯನ್ನು ಗುರುತಿಸಿ, ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯಾದವನೆಂದು ನಿಮಗೆ ತೋರುತ್ತದೆ. ಆ ಧರ್ಮೋಪದೇಶಕನಿಗೆ ನೀಡಲು ಇದ್ದಿದ್ದು ಒಂದೇ ಉತ್ತರ, ತಾನೇ ಲೇವಿಯ ವರ್ಗಕ್ಕೆ ಸೇರಿದವನಾಗಿದ್ದು ಈ ಸಾಮ್ಯದ ಮೂಲಕವಾಗಿ ಖಂಡಿಸಲ್ಪಟ್ಟಿದ್ದನು. ಆ ಉತ್ತರವು ಅವನಿಗೆ ದಯೆ ತೋರಿಸಿದವರೇ ನಮ್ಮ ಕರ್ತನು ಆ ಉತ್ತರವನ್ನು ಮಾನ್ಯ ಮಾಡಿ ಅದಕ್ಕೆ ಸ್ಪಂದಿಸುವವನಾಗಿ ಹೇಳಿದ್ದು, ಹೋಗು ನೀನು ಅದರಂತೆ ಮಾಡು, ಅಂದರೆ ಹೋಗು ಕರುಣೆ ತೋರಿಸು. ಹೋಗು ಯಾವ ಮನುಷ್ಯನೇ ಆದರೂ ಅವನು ಮಿತ್ರನೇ ಅಥವಾ ಶತ್ರುವೇ ಆಗಿದ್ದರೂ ಅವನು ನಿನಗೆ ನೆರೆಯವನು, ಮತ್ತು ನಿನಗೆ ಅವಕಾಶ ದೊರೆತಂತೆಲ್ಲ ಅವನನ್ನು ಪ್ರೀತಿಸಿ ಅವನಿಗೆ ಸೇವೆ ಮಾಡಬೇಕೆಂಬುದನ್ನು ಅರ್ಥ ಮಾಡಿಕೋ. ಅವನು ನಿನಗೆ ಏನು ಮಾಡಬೇಕೆಂದು ಬಯಸುವೆಯೋ ಅದನ್ನೇ ನೀನು ಅವನಿಗೆ ಮಾಡು. ಅವನು ನಿನ್ನನ್ನು ಪ್ರೀತಿಸಿ ಮೀಸಲಾದ ಸ್ಥಿತಿಗತಿಗಳಲ್ಲಿ ನಿನಗೆ ಸೇವೆ ಮಾಡುವುದನ್ನು ನೀನು ಬಯಸುವಂತೆಯೇ ನೀನು ಅವನನ್ನು ನಿನ್ನಂತೆಯೇ ಪ್ರೀತಿಸಿ ಅವನಿಗೆ ಸೇವೆ ಮಾಡು. ಹ್ಞೂ.